हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानदसार्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासम् शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शमथो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ॐ जन्माद्यस्य यतोऽन्वयादितरतश्च आर्थेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। भगवन्त एको नारायणो देवः पूर्वसृष्टं समायया संहृत्य कालकलया कल्पान्ते इदमीश्वरः। एक एव अद्वितीयोऽभूत् आत्माधारो अखिलाश्रयः। ई भगवन्त नारायण ताने तन्न ಮಾಯೆಯಿಂದ ಸ್ವಮಾಯಯಾ ಪೂರ್ವ ಸೃಷ್ಟಂ ತನ್ನ ಇಚ್ಛೆಯಿಂದಲೇ ತಾನು ಸೃಷ್ಟಿ ಮಾಡಿರತಕ್ಕಂಥ ಈ ಜಗತ್ತನ್ನು ಕಾಲಕಲೆಯ ಸಂಹೃತ್ಯ ಕಾಲನಾಮಕನಾಗಿ ಕಾಲ ಎಂಬ ಒಂದು ರೂಪದಿಂದ ಸಂಹಾರ ಮಾಡಿ ಕಲ್ಪಾಂತದಲ್ಲಿ ಭಗವಂತ ಇವೆಲ್ಲವನ್ನು ಸ್ವೀಕಾರ ಮಾಡುತ್ತಾನೆ. ಏಕ ಏವ ಅದ್ವಿತೀಯೋಭೂತ್ ಆತ್ಮ ಆಧಾರೋ ಅಖಿಲಾಶ್ರಯ. ಅಲ್ಲ, ಎಲ್ಲವೂ ಎಲ್ಲಿ ಹೋಗುತ್ತೆ? ದೇವರೊಬ್ಬರೇ ಇರ್ತಾನೆ ಅಂತ ಹೇಳಿದ. ಏಕ ಏವ ಅದ್ವಿತೀಯೋಭೂತ್, ಒಬ್ಬನೇ ಇದ್ದ, ಬೇರೆ ಯಾರು ಇರಲಿಲ್ಲ ಅಂತ ಅಲ್ಲ. ಅದ್ವಿತೀಯ ಅಂದರೆ ಇವನಂತೆ ಇರುವವರು ಯಾರು ಇದ್ದಿಲ್ಲ, ಎಲ್ಲ ಇವನ ಆಧಾರವಾಗಿದ್ದರು, ಇವನ ಮೇಲೆ ಆಧಾರಪಟ್ಟಿದ್ರು. ಇವ ಯಾರ ಮೇಲೆ ಆಧಾರಪಟ್ಟಿದ್ದಿಲ್ಲ. ಆ ರೀತಿಯಲ್ಲಿ ಆತ್ಮಾಧಾರ ಅಖಿಲಾಶ್ರಯ, ಆತ್ಮಾಧಾರ ತನಗೆ ತಾನೇ ಆಧಾರನಾಗಿದ್ದ, ಎಲ್ಲ ಜೀವರಾಶಿಗಳಿಗೂ ಆಧಾರನಾಗಿದ್ದ. ಕಾಲೇನ ಆತ್ಮ ಅನುಭಾವೇನ ಸಾಮ್ಯಂ ನೀತಾಶು ಶಕ್ತಿಷು ಸತ್ವಾದಿಷು ಆದಿಪುರುಷ ಪ್ರಧಾನ ಪುರುಷೇಶ್ವರ ಪರಾವರಾಣಾಂ ಪರಮಃ ಆಸ್ತೆ ಕೈವಲ್ಯ ಸಂಜ್ಞಿತಃ. ಈ ಸತ್ವ ಮೊದಲಾದಂಥ ಭಗವಂತ ಏನು ಮಾಡುತ್ತಾನೆ? ಸೃಷ್ಟಿ ಮಾಡಬೇಕಾದರೆ ಮೂರು ಗುಣಗಳನ್ನು ತಗೊಳ್ಳುತ್ತಾನೆ. ಪ್ರಕೃತಿಯ ಮೂರು, ಎರಡು ಗುಣಗಳು ಇರೋದೇ ಎರಡು ಗುಣ, ಸತ್ವಗುಣ ತಮೋ ಗುಣ. ಆ ಎರಡು ಗುಣವನ್ನು ತೆಗೆದು ಅದರೊಳಗೆ ತನ್ನ ಶಕ್ತಿಗಳನ್ನು ತನ್ನ ರೂಪಗಳನ್ನು ಪ್ರವೇಶ ಮಾಡಿಸ್ತಾನೆ. ವಿಶ್ವ ಪ್ರಾಜ್ಞ ರೂಪಗಳಿಂದ ತಾನು ಸತ್ವ ತಮೋ ಅಂಶಗಳಲ್ಲಿರ್ತಾನೆ. ಆ ಅಂಶಗಳಿಂದ ತಾನೇ ಮಿಶ್ರಣ ಮಾಡಿ ರಜೋಗುಣ ಸೃಷ್ಟಿ ಮಾಡಿ ಅಲ್ಲಿ ತೈಯಸ ನಾಮಕನಾಗಿ ಪ್ರವೇಶ ಮಾಡುತ್ತಾನೆ. ಆ ವಿಶೇಷವಾದ ಶಕ್ತಿಗಳಿಂದ ತಾನು ಆಯಾ ಗುಣಗಳ ಧರ್ಮಗಳನ್ನು ಪ್ರಕಟ ಮಾಡುತ್ತಾನೆ. ಸತ್ವಗುಣ, ರಜೋಗುಣ, ತಮೋಗುಣದ ಸ್ವಭಾವಗಳನ್ನು ಹೊರಗೆ ಹಾಕ್ತಾನೆ. ಅದರಿಂದ ಸೃಷ್ಟಿಯನ್ನು ಮಾಡುತ್ತಾನೆ. ಪ್ರಳಯ ಕಾಲದಲ್ಲಿ ಸಾಮ್ಯಂ ನೀತಾಶು ಶಕ್ತಿಷು, ವಿಶೇಷವಾಗಿ ತನ್ನದೇ ಸಂಕಲ್ಪದಿಂದ ತನ್ನ ರೂಪಗಳು ಉಪಸಂಹಾರ ಮಾಡಿದಾಗ ಎಲ್ಲವೂ ಹಿಂದಕ್ಕೆ ಬರುತ್ತೆ. ಪರಾವರಾಣಾಂ ಪರಮಃ ಅಸ್ತೆ ಕೈವಲ್ಯ ಸಂಜ್ಞಿತಃ, ಕೇವಲ ಕೇವಲ ಅಂತ ಒಬ್ಬನೇ ವಿಶೇಷವಾಗಿ ಭಗವಂತ ತನ್ನ ರೂಪಗಳೆಲ್ಲ ಉಪಸಂಹಾರ ಮಾಡಿ ಕೇವಲ ಶಬ್ದವಾಚ್ಯನಾಗಿರ್ತಾನಾದ್ದರಿಂದ ಅವನ ಹತ್ತಿರ ಇರುವುದೇ ಕೈವಲ್ಯ. ಅದಕ್ಕೆ ಹೇಳ್ತಾರೆ, ಪ್ರಕೃತಿಶ್ಚ ಗುಣಶ್ಚೈವ ಶಕ್ಯತ್ವಾತ್ ಶಕ್ತಯ ಸ್ಮೃತಃ ವಿಷ್ಣೋ ಸ್ವರೂಪಭೂತಃ ನತು ಶಕನಾದ ಶಕ್ತಿರುಚ್ಯತೆ ಅಂತ ಹೇಳ್ತಾರೆ. ಅಂದರೆ ಏನಂತ ಅರ್ಥ, ಇಲ್ಲಿ ಈ ಪ್ರಕೃತಿ ಅದರ ಗುಣಗಳೆಲ್ಲ ಭಗವಂತನ ವಶವಾದ್ದರಿಂದ ಅವೆಲ್ಲವೂ ಅದರಲ್ಲಿ ಭಗವಂತ ತಾನೇ ಪ್ರವೇಶ ಮಾಡಿ ಅವುಗಳ ಗುಣಗಳನ್ನು ಎಲ್ಲವನ್ನು ಪ್ರಕಟ ಮಾಡುತ್ತಾನೆ. ಆ ಒಳಗಿರತಕ್ಕಂಥ ಸತ್ವಗುಣದಲ್ಲಿ ಸತ್ವನಾಮಕ ಅವೆಲ್ಲ ಭಗವದ್ ರೂಪಗಳು, ಭಗವಂತನ ಸ್ವರೂಪಭೂತವಾದ್ದು. ಪ್ರಕೃತಿ ಭಗವಂತನಿಂದ ವಿಲಕ್ಷಣವಾದ್ದು, ಬೇರೆಯವದು. ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಊರ್ಣನಾಭಿ ಜೇಡರ ಹುಳ ಹೇಗೆ ತನ್ನ ಒಳಗಿಂದನೇ ಎಲ್ಲವನ್ನ ಬಲೆಯನ್ನು ಸೃಷ್ಟಿ ಮಾಡಿ ಅದನ್ನು ಕೊನೆಗೆ ತನ್ನ ಒಳಗೆ ತಗೊಳುತ್ತೋ, ಹಾಗೆ ಭಗವಂತ ತನ್ನ ಒಳಗೆ ಆಧಾರಪಟ್ಟು ಇರತಕ್ಕಂಥ ಮೂರು ಗುಣಗಳಿಂದಲೇ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಪುನಃ ಲಯ ಮಾಡಿಕೊಂಡು ತನ್ನ ಒಳಗೆ ಬಚ್ಚಿಟ್ಟುಕೊಳ್ಳುತ್ತಾನೆ ಎಲ್ಲವನ್ನ. ಅಂದರೆ ಅಪಾರ್ಥ ಕೆಲವರು ಮಾಡಿಕೊಳ್ತಾರೆ, ದೇವರೇ ಜಡವಾಗಿ ಹೊರಬಂದದ್ದು, ಆ ಜಡವೇ ಕೊನೆಗೆ ದೇವರಾಗ್ಬಿಡುತ್ತೆ. ತಪ್ಪದು, ದೇವರು ತನ್ನೊಳಗೆ ಜಡವನ್ನು ಇಟ್ಟುಕೊಂಡಿದ್ದ ಸೂಕ್ಷ್ಮ ಜಡ ಪ್ರಕೃತಿ ಅದನ್ನು ದೊಡ್ಡದಾಗಿ ಹೊರಗೆ ತೆಗೆದ, ಪುನಃ ಒಳಗೆ ಬಚ್ಚಿಟ್ಟುಕೊಂಡ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದ. ಅದಕ್ಕೆ ಈ ಎಲ್ಲ ಕೆಲಸವೂ ಕೂಡ ಭಗವಂತನಿಗೆ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ. ದೇವಃ ಇತಿ, ಭಗವಂತನಿಗೆ ಏನು ಪ್ರಯೋಜನ ಇಲ್ಲ, ಕೇವಲ ಕ್ರೀಡಾ, ಇನ್ನೊಬ್ಬರಿಗೆ ಪ್ರಯೋಜನ, ಜೀವರಾಶಿಗಳಿಗೆ ಪ್ರಯೋಜನ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಕೇವಲ ಅನುಭವಾನಂದ ಸಂದೋಹೋ ನಿರುಪಾಧಿಕ ಕಾಲೇನಾತ್ಮಾನುಭಾವೇನ ಸಮಾಯಾಂ ತ್ರಿಗುಣಾತ್ಮಿಕಾಂ ಸಂಕ್ಷೋಭಯನ್ ಸೃಜತ್ಯಾದೌ ತಯಾ ಸೂತ್ರಮರಿಂದಮ ತಮ ತಾಮಾಹುಹು ತ್ರಿಗುಣಾಂ ವ್ಯಕ್ತಿಂ ಸೃಜತೀಂ ವಿಶ್ವತೋ ಮುಖಂ. ಸಂಹಾರವನ್ನು ಹೇಳಿ ಮತ್ತು ಸೃಷ್ಟಿ ಪ್ರಕಾರವನ್ನು ಹೇಳ್ತಾ ಇದ್ದಾರೆ. ಭಗವಂತ ನಿರುಪಾಧಿಕ ಅಂದರೆ ಪ್ರಾಕೃತ ದೇಹರಹಿತನಾಗಿ ಭಗವಂತ ಸೃಷ್ಟಿಕಾಲದಲ್ಲಿ ಕಾಲಾಂತರ್ಯಾಮಿಯಾಗಿದ್ದುಕೊಂಡು ಹೇಳ್ತಾ ಇದ್ದಾರೆ. ತ್ರಿಗುಣಾತ್ಮಿಕಾಂ ಸ್ವಮಾಯಾಂ ಸ್ವಾಧೀನ ಪ್ರಕೃತಿಂ ಸಂಕ್ಷೋಭಯನ್, ಮೂರು ಗುಣಗಳಿಂದ ಕೂಡಿರತಕ್ಕಂಥ ಸ್ವಮಾಯ ಅಂದರೆ ತನ್ನ ಅಧೀನವಾಗಿರತಕ್ಕಂಥ ಪ್ರಕೃತಿಯನ್ನು, ಸಂಕ್ಷೋಭಯನ್ ಅಂದರೆ ಸೃಷ್ಟಿಗೆ ತಯಾರಾಗುವಂತೆ ಅಲ್ಲಿ ತಾನು ಪ್ರವೇಶ ಮಾಡಿ ಅಲ್ಲಿ ಚರಣವರ್ಣಾದಿಗಳನ್ನು ಕೊಟ್ಟು ಅಲ್ಲಿಂದ ಸೂತ್ರವನ್ನು ನಿರ್ಮಾಣ ಮಾಡಿದ. ಸೂತ್ರ ಅಂದರೆ ಮಹತ್ತತ್ವ ದೇಹಂ ಮುಖ್ಯವಾಯುಂ ಬ್ರಹ್ಮಾಣಂ ಚ ಸೃಜತಿ. ಇಲ್ಲಿ ವಿಶೇಷವಾಗಿ ವಾಯುದೇವರಿಗೆ ಸೂತ್ರ ಅಂತ ಹೆಸರು. ನಂತರ ಇಡೀ ಜಗತ್ತನ್ನು ಭಗವಂತ ಆ ಬ್ರಹ್ಮದೇವರ ಮೂಲಕ ಸೃಷ್ಟಿ ಮಾಡ್ತಾ ಇದ್ದಾನೆ. ಮಾಡಿ ಹೇಳ್ತಾ ಇದ್ದಾರೆ ಇಲ್ಲಿ, ಮಾಯಾಯಾಹ ಸ್ವರೂಪಮಾಹ, ಈ ವಿಶೇಷವಾಗಿರತಕ್ಕಂಥ ಜಗತ್ತು ಯಾರಿಂದ ಹೊರಬರುತ್ತೋ, ಸೃಷ್ಟಿಯಾಗುತ್ತೋ, ಅವ ಭಗವಂತ. ಅವನು ಹೇಗಿದ್ದಾನೆ, ಇಚ್ಛಾ. ಅವನು ಹೇಗಿದ್ದಾರೆ ಅಂದರೆ ಭಗವಂತ, ಭಗವಂತನ ಅಭಿನ್ನವಾದ ಇಚ್ಛಾ ಹೇಗಿದೆ ಅಂದರೆ ವಿಶ್ವತೋಮುಖಂ, ಅಂದರೆ ಎಲ್ಲ ದಿಕ್ಕುಗಳಲ್ಲಿ ಅವನು ವ್ಯಾಪಿಸಿಕೊಂಡಿದ್ದು, ಎಲ್ಲವನ್ನ ಮಾಡಿಸ್ತಾ ಇದ್ದಾನೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಯಥಾ ಊರ್ಣನಾಭಿಃ ಹೃದಯಾತ್ ಊರ್ಣಾಂ ಸಂತತ್ಯ ವಕ್ತತಃ ತಥಾ ವಿಹೃತ್ಯ ಭೂಯಸ್ತಾಂ ಗ್ರಸತ್ಯೇವಂ ಮಹೇಶ್ವರಃ. ಭಗವಂತನ ಚರ್ಯೆಯನ್ನು ಈ ಜೇಡರ ಹುಳಕ್ಕೆ ಹೋಲಿಸಿಕೊಡ್ತಾ ಇದ್ದಾರೆ. ಹೇಗೆ ಊರ್ಣನಾಭಿ ತಂತು ವಾಯ ಅಂತ ಕ್ರಿಮಿ, ಅದು ತನ್ನ ಹೃದಯದಿಂದಲೇನೆ, ಹೃದಯ ಪ್ರಾಂತದಿಂದ ವಿಶೇಷವಾಗಿ ಈ ಊರ್ಣಗಳು ಅಂದರೆ ಬಲೆಗಳನ್ನ, ಜೇಡರ ಬಲೆ ವಿಶೇಷವಾಗಿ ಅದನ್ನು ವಿಸ್ತಾರ ಮಾಡಿ ಕೊನೆಗೆ ತಾನು ಸ್ವೀಕಾರ ಮಾಡಿಬಿಡುತ್ತೆ. ಹಾಗೆ ಭಗವಂತನು ಸ್ವೀಕಾರ ಮಾಡುತ್ತಾನೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಯತ್ರ ಯತ್ರ ಮನೋದೇಹಿ ಧಾರಯೇತ್ ಸಕಲಂ ಧಿಯ ಸ್ನೇಹಾತ್ ದ್ವೇಷಾತ್ ಭಯಾತ್ ವಾಪಿ ಯಾತಿ ತತ್ತತ್ ಸ್ವರೂಪತಾಂ ಕೀಟ ಪ್ರಶಸ್ಕೃತಂ ಧ್ಯಾಯನ್ ಕುಡ್ಯಂ ತೇನ ಪ್ರವೇಶಿತಃ ಯಾತಿ ತತ್ ಸಾಮ್ಯತಾಂ ರಾಜನ್ ಪೂರ್ವರೂಪಂ ಸ ಸಂತ್ಯಜನ್. ಸಪ್ತಮಸ್ಕಂದದಲ್ಲಿ ಹೇಳಿರ್ತಕ್ಕಂಥ ಕೀಟ ಪ್ರಶಸ್ಕೃತ ವೃದ್ಧ ಕುಡ್ಯೇ ಯಾಂತಂ ಅನುಸ್ಮರನ್ ಸಂಭ್ರಮ ಭಯಯೋಗೇನ ವಿಂದತೆ ತತ್ಸ್ವರೂಪತಾಂ ಅಂತ ಏನು ಹೇಳಿದ್ದಾರೆ. ಕೀಟ ಪೇಚಸ್ಕಾರಿ ನನವಿಲಿ ಕೀಟ ಭಾವವ ತೊರೆದು ತದ್ವತ್ ಕೇಟ ರೂಪವನ್ನ ಇದಿ ಆಡುವ ತರದಿ ಲೋಕದೊಳು ಕೈಟಭಾರಿಯ ಧ್ಯಾನದಿಂದ ಸಾರೂಪ್ಯವನೈದುವರು ಅಲ್ಪಜೀವಿಗಳು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಹೇಳ್ತಾರೆ ಸೂತ್ರವೇ, ಯತ್ರ ಯತ್ರ ಮನೋದೇಹಿ ಧಾರಯೇತ ಸಕಲಂ ಧಿಯ. ಮನುಷ್ಯ ತನ್ನ ಮನಸ್ಸನ್ನು ಎಲ್ಲಿ ಇಡುತ್ತಾನೋ, ಯಾವುದರ ಮೂಲಕ, ಸ್ನೇಹದಿಂದಲೋ ದ್ವೇಷದಿಂದಲೋ ಭಯದಿಂದಲೋ ಎಲ್ಲಿ ಮನಸ್ಸನ್ನು ಇಟ್ಟರೆ ಅದರ ರೂಪವನ್ನು ಪಡೆಯುತ್ತಾನೆ. ಆವಾಗ ಹೇಳ್ತಾರೆ ಅವನ ರೂಪವನ್ನು ಪಡೀತಾನೆ ಅಂತ ಹೇಳಿದರೆ ಸ್ವರೂಪ, ಜೀವನ ಸ್ವರೂಪ ಬದಲಾಗಲ್ಲ. ಮತ್ತೇನು ಬರುತ್ತೆ ಅಂದರೆ ಹೇಳ್ತಾ ಇದ್ದಾರೆ ಈ ಹೊರಗಿನ ರೂಪ ಬದಲಾಗುತ್ತೆ. ಇಲ್ಲಿ ತತ್ತತ್ ಸ್ವರೂಪತಾಂ ಅಂತ ಇಲ್ಲಿ ಹೇಳಿದ್ದೇನು, ಎಲ್ಲೆಲ್ಲಿಗೆ ನೋಡೋಣ. ಯಾರು ವಿಶೇಷವಾಗಿರತಕ್ಕಂಥ ಜಡಭರತ ಮಹಾರಾಜ ಜಿಂಕೆಯಲ್ಲೇ ಸ್ನೇಹದಿಂದ ಮನಸ್ಸಿಟ್ಟ, ಸ್ನೇಹದಿಂದ ಮನಸ್ಸು ಜಿಂಕೆಯಲ್ಲೇ ಇಟ್ಟ, ಪ್ರಾಣತ್ಯಾಗ ಮಾಡಿದ, ಜಿಂಕೆಯ ಜನ್ಮ ಪಡೆದ. ತತ್ತತ್ ಸ್ವರೂಪತಾ, ಹಾ ಇಲ್ಲಿ ಹೇಳುತ್ತಾರೆ ದೇವರಲ್ಲೇ ಮನಸ್ಸಿಟ್ಟರೆ, ಇಲ್ಲಿ ಎಲ್ಲಿ ಮನಸ್ಸಿಟ್ಟರೆ ಅವರಾಗಿ ಬಿಡ್ತಾರೆ ಅಂದರೆ ಯಾರನ್ನು ಕೇಳಿದರು, ದೇವರಲ್ಲೇ ಮನಸ್ಸಿಟ್ಟರೆ ದೇವರಾಗಿಬಿಡೋಣ. ಇದು ಬಹಳ ಜನ ಹೇಳ್ತಾರೆ, ದೇವರಲ್ಲಿ ಮನಸ್ಸಿಟ್ಟರೆ ನಾವು ದೇವರಾಗಲ್ಲ, ದೇವರ ರೂಪದಂತೆ ರೂಪ ಹೊಂದುತ್ತಾರೆ. ಮತ್ತು ಅಲ್ಲಿ ಪ್ರಶ್ನೆ, ಜೀವರಾಶಿಗಳ ಸ್ವರೂಪ ದೇಹ ಅದೇ ನೀರು ಥರ ಯಾವ ಬೇಕಾದ್ರೂ ಹೇಗೆ ಚೇಂಜ್ ಮಾಡ್ಕೋಬೋದು, ಒಂದು ಪರ್ಮನೆಂಟ್ ರೂಪ ಅಂತ ಇರುತ್ತೋ, ಪರ್ಮನೆಂಟಾಗಿ ಒಂದು ರೂಪ ಇರುತ್ತೆ. ಯಾವುದು? 84 ಲಕ್ಷ ಯೋನಿಗಳಿದೆಯಲ್ಲ, ಅಷ್ಟು ಸ್ವರೂಪಗಳು ಜೀವರಾಶಿಗಿವೆ, ಅಷ್ಟು ಬ್ರ್ಯಾಂಡ್, ಅದರಲ್ಲಿ ಯಾವುದಾದ್ರೂ ಇರ್ಬೋದು, ಅದನ್ನು ಬದಲು ಮಾಡಲಿಕ್ಕಾಗಲ್ಲ, ಅನ್ಚೇಂಜಬಲ್. ಮತ್ತೆ ಈ ಸರೂಪತ ಬರುತ್ತೆ ಅಂದರೆ ಅರ್ಥ ಮೋಕ್ಷಕ್ಕೆ ಹೋದ ಮೇಲೆ ಅವನಂತೆ ರೂಪ ಪಡೀತಾರೆ ಅಂದರೆ ಹೇಳ್ತಾರೆ ಇವರ ಸ್ವರೂಪ ಹಾಗೇ ಇರುತ್ತೆ, ಅದು ಬದಲಾಗಲ್ಲ. ಅವನ ಅನುಗ್ರಹದಿಂದ ಇನ್ನೊಂದು ರೂಪ ಅದರ ಮೇಲೆ ಬರುತ್ತೆ, ಇಚ್ಛಾರೂಪ. ಅದು ದೇವರಂತೆ ಇರತಕ್ಕ ರೂಪ ಇರುತ್ತದೆ. ನೋಡಲಿಕ್ಕೆ ದೇವರಂತೆ ಇರ್ತಾರೆ. ಅಷ್ಟೇ ಅಲ್ಲ, ಯಾವ ರೂಪ ಬೇಕಾದ್ರೂ ಸ್ವೀಕಾರ ಮಾಡಬಹುದು ಅವನು. ಇಲ್ಲದಿದ್ದರೆ ಮೋಕ್ಷಕ್ಕೆ ಹೋದ ಮೇಲೆ ಎಲ್ಲರ ಸ್ವರೂಪವೂ ಚೇಂಜ್ ಆಗಿ ಬಿಡುತ್ತೆ ಅಂದರೆ ದೇವರ ಥರನೇ ಇರುತ್ತೆ ಅಂದರೆ ಸ್ವರೂಪ ಬದಲಾಗುತ್ತೆ ಅಂತ ಒಪ್ಪಬೇಕಾಗುತ್ತೆ. ಸ್ವರೂಪ ಬದಲಾಗಲ್ಲ, ಸ್ಪಷ್ಟವಾದ ವಿಚಾರ. ಹಾಗಾದರೆ ಇಲ್ಲಿ ಹೇಳ್ತಾರೆ ಒಂದು ವಿಶೇಷವಾಗಿರತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಭಯಾದಪಿ ಹರಿಂ ಭಕ್ತ್ಯ ಚಿಂತಯಂತಹ ತತ್ ಸ್ವರೂಪತಾಂ ಪೇಶಸ್ಕಾರಿ ವತ್ ಆಯಾತಿ ದ್ವಿಷನ್ ದ್ವೇಷ ಸ್ವರೂಪತಾಂ ಸುಖರೂಪಸ್ಯ ಹಿ ದ್ವೇಷೋ ದುಃಖರೂಪ ಇತಿರ್ಯತೆ. ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ದೇಹಿ ಯತ್ರ ಯತ್ರ ಸಕಲಂ ವಿಷಯಾಂತರ ತ್ಯಾಗ ಸಹಿತಂ ಮನೋ ಧಾರಯೇತ್. ಅಂದರೆ ಬೇರೊಂದನ್ನು ಬಿಟ್ಟು, ಬೇರೊಂದು ವಿಷಯಗಳನ್ನು ಬಿಟ್ಟು ಎಲ್ಲೆಲ್ಲಿ ಮನಸ್ಸನ್ನು ಧಾರಣೆ ಮಾಡುತ್ತೋ ಆ ರೂಪವನ್ನು ಪಡೆಯುತ್ತಾನೆ. ತತ್ ಸ್ವರೂಪತಾಂ ತತ್ ಸದೃಶ ರೂಪತಾಂ ವ್ಯಾತಿ, ಆ ರೂಪವನ್ನು ಪಡೆಯುತ್ತಾನೆ. ಅತ್ರ ಇದಂ ತಾತ್ಪರ್ಯಂ, ಇದು ತಾತ್ಪರ್ಯ. ಏನು? ಸ್ನಿಗ್ಧಯಾ ಧಿಯಾ ಧ್ಯಾಯತಿ ಚೇತ್ ಸ್ನಿಗ್ಧ ರೂಪಂ, ದ್ವಿಷ್ಟ ಧಿಯಾ ಧ್ಯಾಯತಿ ಚೇತ್ ದ್ವಿಷ್ಟ ರೂಪಂ, ದುಃಖ ರೂಪಂ ಯಾತೀತಿ ಯೋಜ್ಯಂ. ಹೇಳ್ತಾ ಇದ್ದಾರೆ ವಿಶೇಷವಾಗಿ ಪ್ರೀತಿಯಿಂದ ಧ್ಯಾನ ಮಾಡಿದರೆ ಅಂಥ ರೂಪವನ್ನು ಪಡೆಯುತ್ತಾರೆ, ದ್ವೇಷದಿಂದ ಧ್ಯಾನ ಯಾವುದನ್ನೇ ಚಿಂತನೆ ಮಾಡಿದರೆ ವಿಶೇಷವಾಗಿ ದ್ವೇಷ ಸಹಿತವಾದ ರೂಪವನ್ನು ಪಡೆಯುತ್ತಾರೆ, ದುಃಖ ರೂಪವನ್ನು ಪಡೆಯುತ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಅತ್ರ ಸ್ನೇಹಾದಿ ಅನ್ಯತಮ ನಿಮಿತ್ತಾತ್ ಯಂ ಕಿಂಚಿದರ್ಥಂ ಧ್ಯಾಯನ್ ತದರ್ಥ ಸಾರೂಪ್ಯಂ ಯಾತಿ ಕೀಟ ಇವ ಇತ್ಯುಕ್ತ. ಈ ಸ್ನೇಹದಿಂದ ಈ ಕೀಟ ಏನು ಮಾಡುತ್ತಾ ಇದೆ? ಕೀಟ ಅಂದರೆ ಇದೇನು ಸಬ್ಜೆಕ್ಟ್ ತಂದಿದ್ದಾರೆ, ಈ ಬಟರ್ಫ್ಲೈ ಅಂತ ಕರಿತೀರಲ್ವ, ಚಿಟ್ಟೆ, ಅದು ಹುಳವನ್ನು ತಂದು ಗೂಡಲ್ಲಿ ಇಡುತ್ತೆ. ಗೂಡಲ್ಲಿ ಇಟ್ಟು ಅದಕ್ಕೆ ಆಹಾರ ತಂದು ಕೊಡ್ತಾ ಇರುತ್ತೆ, ಅದಕ್ಕೆ ಬೇರೆ ರೋಗ ಇಲ್ಲ, ಆ ಗೂಡಲ್ಲೇ ಕೂತಿರ್ಬೇಕು. ಅವಾಗ ತನಗೆ ಆಹಾರ ಕೊಡ್ತಾ ಇರತಕ್ಕಂಥದನ್ನು ಪ್ರೀತಿಯಿಂದ ನೆನೆದು 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 ಅದರಂತೆ ತಾನು ಆಗಿ ಹೊರಟು ಹೋಗುತ್ತೆ. ಅದೇ ಆಗಲ್ಲ, ಅದರಂತೆ ತಾನಾಗಿ ಹೊರಟು ಹೋಗುತ್ತೆ ಗೂಡಿನಿಂದ. ಅದಕ್ಕೆ ಹೇಳ್ತಾ ಇದ್ದಾರೆ ಯಾವುದನ್ನಾದರೆ ನೆನೆಯುತ್ತೋ ಅದರ ಸಮಾನವಾದ ಸದೃಶವಾದ ರೂಪ ಬರುತ್ತೆ ಅಂತ ಹೇಳಿದರೆ ದ್ವೇಷಾತ್ ದ್ವೇಷಿತ್ವೇನ ಹರಿಂ ಧ್ಯಾಯನ್ನಪಿ ಹರಿಸಾರೂಪ್ಯಂ ಯಾತೀತಿ ಪ್ರಾಪ್ತಂ. ಅವಾಗೇನಾಗುತ್ತೆ, ದೇವರನ್ನು ದ್ವೇಷದಿಂದರಾದರೂ ನೆನೆದರೆ ದ್ವೇಷ ಧರಿಯ ಅದೇ ರೂಪ ಬಂದ್ಬಿಡುತ್ತೆ ಅಂತ ಹೇಳಿದಂತ ಆಗುತ್ತೆ. ಹಾಗಲ್ಲ, ತಚ್ಚ ಉಪಾಸನಾ ಅನುರೂಪ ಫಲ ಪ್ರತಿಪಾದಕ ಶ್ರುತ್ಯಾದನೇಕ ಮಾನ ವಿರುದ್ಧಮಿತಿ ಮನ್ವಾನಃ ಭಗವಾನ್ ಆಚಾರ್ಯ ಅತ್ರ ವಿವಕ್ಷಿತಮರ್ಥಂ ಪ್ರಮಾಣೇನ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏನದು ಅಂದರೆ ಉಪಾಸನೆಗೆ ಅನುಗುಣವಾದ ರೂಪವೇ ಬರುತ್ತಷ್ಟೇ ಹೊರತು ಎಲ್ಲರಿಗೂ ಒಂದೇ ರೂಪ ಬರಲ್ಲ ಅಂತ ಹೇಳತಕ್ಕಂಥ ಅನೇಕ ಶ್ರುತಿ ಪ್ರಮಾಣಗಳ ವಿರೋಧ ಬರುತ್ತೆ. ಆದ್ದರಿಂದ ಆಚಾರ್ಯರು ಹೇಳಿದರು भयादपि हरिं भक्त्या चिंतयंतः ಚಿಂತೆಯಂತ ಸ್ವರೂಪತಾಂ ಅನ್ನ ಹೇಳ್ತಾ ಇದ್ದಾರೆ. ಏನು ತತ್ರ ತಾವತ್ ಭಯಾತ್ ಹರಿಂ ಚಿಂತಯನ್ ದ್ವಿವಿಧ ಭಕ್ತಿಯ ದ್ವೇಷೇಣ ಚೇತಿ. ಒಬ್ಬ ದೇವರನ್ನ ಧ್ಯಾನ ಮಾಡಿದ, ಈ ಹುಳ ಚಿಟ್ಟೆಯನ್ನೇ ನೆನೆದು ನೆನೆದು ಚಿಟ್ಟೆಯಂತೆ ಆದಂತೆ ಜೀವಿ ಈ ಸಂಸಾರವೆಂಬ ಗೂಡಿನಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾರೆ. ದೇವರು ಚಿಟ್ಟೆಯಂತೆ ಎರಡು ರೆಕ್ಕೆಗಳಿರತಕ್ಕಂಥ ವ್ಯಕ್ತಿತ್ವ, ಅಂದರೆ ಜ್ಞಾನ ಆನಂದವೆಂಬ ಎರಡು ರೆಕ್ಕೆಗಳಿಂದ ಹಾರುವ ಒಳ್ಳೆ ಚಿಟ್ಟೆ. ಸದಾ ನಮಗೆ ಆಹಾರಾದಿಗಳು ಕೊಡ್ತಾ ಇದ್ದಾನೆ. ಆದ್ದರಿಂದ ಅವನನ್ನೇ ನೆನೆದರೆ ನಾವು ಅವನಂತೆ ಆಗ್ತೇವೆ ಅಂತ ಹೇಳ್ತೀವಿ. ಸರಿ, ಅವನನ್ನು ನೆನೆಯುವ ಕಾಲಕ್ಕೆ ಬರೇ ನೆನೆದರೆ ಸಾಕ, ಏನಾದರೂ ಭಾವನೆ ಬೇಕಾ? ಹೇಳ್ತಾ ಇದ್ದಾರೆ, ಸ್ನೇಹದಿಂದ ದ್ವೇಷದಿಂದ ಭಯದಿಂದಾದರೂ ನೆನೆದರೆ ಅಂದರು. ಹಾಗಾದರೆ ಸ್ನೇಹದಿಂದ ನೆನೆದರೂ ಒಂದೇ ಫಲ, ಭಯದಿಂದ ನೆನೆದರೂ ಒಂದೇ ಫಲ, ದ್ವೇಷದಿಂದ ನೆನೆದರೂ ಒಂದೇ ಫಲ, ಅವನಂತೆ ಆಗಿಬಿಡ್ತೇವೆ ಅಂತ ಮನಸ್ಸಿಗೆ ಬಂದರೆ ಅಲ್ಲಿ ಹೇಳ್ತಾ ಬರ್ತಾ ಇದ್ದ. ಏನದು ಅಂದರೆ, ಭಯದಿಂದ ದೇವರನ್ನ ಚಿಂತನೆ ಮಾಡುವಾಗ ಎರಡು ರೀತಿ. ಏನು? ಭಕ್ತಿಯ ದ್ವೇಷೇಣ ಚೇತಿ. ದೇವರನ್ನ ಭಕ್ತಿಯಿಂದ ಚಿಂತನೆ ಮಾಡುವುದು, ದ್ವೇಷದಿಂದ ಚಿಂತನೆ ಮಾಡುವುದು. ತತ್ರ ಭಕ್ತಿಯ ಸ್ನೇಹೇನ ಚಿಂತೆಯನ್ ಪೇಶಸ್ಕಾರಿ ಕೀಟವತ್ ತತ್ಸ್ವರೂಪತಾಂ ಸ್ನೇಹ ಅನುರೂಪ ರೂಪವತ್ತಾಂ ಯಾತಿ. ಸ್ನೇಹದಿಂದ ಪ್ರೀತಿಯಿಂದ ನೆನೆದರೆ ಆಹಾರ ಕೊಟ್ಟದ್ದಕ್ಕೆ ಒಳಗಿರತಕ್ಕಂಥ ಕೀಟ ಹುಳ ಅದನ್ನು ಪ್ರೀತಿಯಿಂದ ನೆನೆದದ್ದಕ್ಕೆ ಅದರಂತೆ ಸ್ನೇಹದಿಂದ ಅದರಲ್ಲಿ ಸ್ನೇಹದಿಂದ ಕೂಡಿಕೊಂಡಿರತಕ್ಕಂಥ ರೂಪವನ್ನು ಪಡೀತಾರೆ. ದ್ವಿಷನ್ ದ್ವೇಷೇಣ ಚಿಂತೆಯನ್ ದ್ವೇಷ ಸ್ವರೂಪತಾಂ ಯಾತಿ, ದ್ವೇಷ ಅನುರೂಪ ರೂಪವತ್ತಾಂ ಯಾತಿ. ಹಾ, ಅವನನ್ನು ದ್ವೇಷ ಮಾಡಿದರೆ ಯಾವ ರೀತಿಯಲ್ಲಿ ದ್ವೇಷ ಮಾಡಿರುತ್ತಾರೋ ಏನು ಅಂತ ಭಾವಿಸಿ ಆ ರೂಪ ಬರುತ್ತೆ. ಹಾ, ಅದನ್ನು ಹೇಳ್ತಾ ಬರ್ತಾರೆ ದೇವರನ್ನು. ಅವನೊಬ್ಬ ಭಯಂಕರ ಪಿಶಾಚಿ, ದೊಡ್ಡ ರಾಕ್ಷಸ, ಭಯಂಕರ ಅಂತ ಚಿಂತನೆ ಮಾಡಿದರೆ ಅವ ರಾಕ್ಷಸ ಇವನೇ ಬರುತ್ತೆ. ಅವನೊಬ್ಬ ದೈತ್ಯ ಅಂತ ಚಿಂತನೆ ಮಾಡಿದರೆ ದೈತ್ಯ ಇವನಿ ಬರುತ್ತೆ. ದೇವರನ್ನೇ ಚಿಂತನೆ ಮಾಡಿದ್ದು, ದ್ವೇಷದಿಂದ ಚಿಂತನೆ ಮಾಡಿದ್ದು, ಭಯದಿಂದ ಚಿಂತನೆ ಮಾಡಿದ್ದು, ಆದರೆ ಏನು ಅಂತ ಚಿಂತನೆ ಮಾಡಿದ್ದು ಆ ರೂಪ ಬರುತ್ತೆ, ದೇವರೂಪವೇ ಬರಲ್ಲ. ಸ್ನೇಹದಿಂದ ಮಾಡಿದರೆ, ಸ್ನೇಹದಿಂದ ಯಾವ ರೂಪವನ್ನು ಚಿಂತನೆ ಮಾಡುತ್ತಾರೋ ಆ ರೂಪ ಸ್ನೇಹದಿಂದ ಪೂರ್ಣವಾಗಿರತಕ್ಕಂಥ ರೂಪ ಬರುತ್ತೆ. ಇದು ದ್ವೇಷ ಪೂರ್ಣವಾಗಿರತಕ್ಕಂಥ ಈ ರೂಪ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ಇಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಜಯವಿಜಯರಿಬ್ಬರು ಅವರು ದೈತ್ಯ ಯೋನಿಯಲ್ಲಿ ಬಂತು. ದೈತ್ಯ ಯೋನಿಯಲ್ಲಿ ಬಂದು ನರಸಿಂಹನನ್ನ ವರಾಹನನ್ನ ನೋಡಿದ್ದು ಇಬ್ಬರು. ನರಸಿಂಹನನ್ನ ವರಾಹನನ್ನ ನೋಡಿ ಏನಂತ ಚಿಂತನೆ ಮಾಡಿದರು ಅಂದರೆ, ಅಪ್ಪ ರಾಕ್ಷಸ ಅಂತ ಚಿಂತನೆ ಮಾಡಿದರು ಭಯದಿಂದ. ಅದಕ್ಕೆ ರಾಕ್ಷಸ ಯೋನಿಯಲ್ಲಿ ಹುಟ್ಟಿ ಬಂದರು, ರಾವಣಾಸುರ ಕುಂಭಕರ್ಣ ಅಂತಾಗಿ ಬಂದರು ನೋಡಿ. ಮತ್ತು ರಾವಣಾಸುರ ಕುಂಭಕರ್ಣಾಗಿ ಬಂದಾಗ ರಾಮಚಂದ್ರನಾಗಿ ಸಂಹಾರ ಮಾಡಿದ. ದೇವರನ್ನು ಏನಂತ ಚಿಂತನೆ ಮಾಡಿದರು ಭಯದಿಂದ? ರಾಮ ಮನುಷ್ಯ ಮನುಷ್ಯ ಅಂತ ದೇವರನ್ನು ಚಿಂತನೆ ಮಾಡಿದರು. ಅದಕ್ಕೆ ಮನುಷ್ಯರಾಗಿ ಹುಟ್ಟಿ ಬಂದರು, ಶಿಶುಪಾಲ ದಂತವಕ್ರರಾಗಿ ಹುಟ್ಟಿ ಬಂದರು. ಹೌದಲ್ವೋ? ಯದ್ಯಪಿ ದೇವರನ್ನೇ ಚಿಂತನೆ ಮಾಡಿದ್ದು, ಆದರೆ ದೇವರ ರೂಪ ಅವರಿಗೆ ಬರಲಿಲ್ಲ. ದೇವರನ್ನ ಏನು ಅಂತ ಚಿಂತನೆ ಮಾಡುತ್ತಾರೆ, ದೇವನ ಭೂತನ ಅಂದರೆ ಆ ರೂಪ ಬರುತ್ತೆ ಅವರಿಗಷ್ಟೇ ಹೊರತು ಇನ್ನೊಂದಲ್ಲ. ಅದಕ್ಕೆ ದ್ವೇಷದಿಂದ ಭಯದಿಂದ ಪ್ರೀತಿಯಿಂದ ನೆನೆದರೆ ಅವನ ಸಾರೂಪ್ಯ ಬರುತ್ತೆ ಅಂತ ಹೇಳಿದರೆ ಎಲ್ಲರೂ ಹರಿಯಂತೆ ಆಗ್ಬಿಡುತ್ತಾರೆ, ದ್ವೇಷ ಮಾಡಿದವರು ಹರಿಯಂತೆ ಆಗ್ಬಿಡುತ್ತಾರೆ ಎಂಬ ಅರ್ಥ ಅಲ್ಲ ಎಂಬುದನ್ನ ಆಚಾರ್ಯರು ಬಹಳ ಬಿಡಿಸಿ ಹೇಳ್ತಾರೆ. ಇಲ್ಲದಿದ್ರೆ ಎಲ್ಲ ತಪ್ಪು ತಪ್ಪಾಗಿ ತಿಳ್ಕೊಂಡ್ಬಿಟ್ಟು ನಾವು ಎಲ್ಲ ಅಡ್ಡ ಬೀಳೋ ಪ್ರಸಂಗ. ಪ್ರೀತಿಯಿಂದ ಭಕ್ತಿಯಿಂದ ನೆನೆದವರಿಗೂ ದ್ವೇಷದಿಂದ ನೆನೆದವರಿಗೂ ಒಂದೇ ಫಲ ಕೊಟ್ಟರೆ ಇನ್ನ ಪ್ರೀತಿಯಿಂದ ನೆನೆದಕ್ಕೆ ಏನು ವಿಶೇಷ ಹೌದಲ್ಲವೇ? ಅದನ್ನ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ದ್ವೇಷ ಅನುರೂಪ ರೂಪವತ್ತಾಂ, ಯಾವ ರೀತಿ ದ್ವೇಷ ಮಾಡಿರ್ತಾನೋ, ಏನು ಅಂತ ಭಾವನೆಯಿಂದ ದ್ವೇಷ ಮಾಡಿರ್ತಾನೋ, ಆ ದ್ವೇಷದ ಸ್ವಭಾವ ಅಂದರೆ ದ್ವೇಷ ಯಾವ ರೀತಿ ಮಾಡಿ ಅದಕ್ಕೆ ತಕ್ಕಂಥ ರೂಪವನ್ನು ಪಡೆಯುತ್ತಾರೆ. ಉಕ್ತ ರೀತ್ಯ ಸ್ನೇಹ ದ್ವೇಷಯೋ ಅಂತರ್ಭಾವೇನ ಭಯಾದಿತ್ಯಸ್ಯ ತೃತೀಯ ಪ್ರಕಾರತ್ವ ನಿರಾಸ ದ್ಯೋತನಾಯ ಅಪಿಶಬ್ದ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಈ ಭಯ ಅಂತಿದ್ದರೆ ಅದು ಒಂದ ಪ್ರೀತಿಯಿಂದ ಕೂಡಿಕೊಂಡ ಭಯ. ಅದಿಲ್ಲಿ ಹೇಗೆ ಕೊಡುತ್ತೀರಿ ಪ್ರೀತಿಯಿಂದ ಕೂಡಿರತಕ್ಕಂಥ ಭಯ ಅಂಬುದು ಸ್ನೇಹದಿಂದ ಭಯ ಬರುತ್ತಾ? ಮಕ್ಕಳಿರ್ತಾರೆ ಅಪ್ಪ ಅಮ್ಮನ ಮೇಲೆ ಭಯ, ದ್ವೇಷದಿಂದ ಭಯವಾ? ಇಲ್ಲ, ಪ್ರೀತಿ ಆದರೂ ಏನಪ್ಪ ಅಂಥೇಳಿ ಭಯ ಇರುತ್ತಲ್ಲ, ಅದು ಸ್ನೇಹದಿಂದ ಕೂಡಿದ ಭಯ. ಇನ್ನು ಹೇಳ್ತಾರೆ ಭಗವಂತ ಸುಖರೂಪನಾಗಿದ್ದಾನೆ. ಭಗವಂತ ಅವನನ್ನು ಯಾರಾದರೆ ವಿಶೇಷವಾಗಿ ಚಿಂತನೆ ಮಾಡುತ್ತಾರೋ, ಯಾವ ಜ್ಞಾನದಿಂದ ಚಿಂತನೆ ಮಾಡುತ್ತಾರೋ ಅಂಥ ರೂಪವನ್ನು ಪಡೆಯುತ್ತಾರೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನೇ ಉದಾಹರಣೆ ಮಾಡಿ ಆಚಾರ್ಯರು ತೋರ್ತಾ ಬರ್ತಾ ಇದ್ದಾರೆ. ನೃಸಿಂಹದ್ವೇಷದೋ ದುಃಖಂ ರಕ್ಷೋರೂಪೇಣ ರಾವಣ ಅಗಾಚ್ಯ ರಾಮ ವಿದ್ವೇಷಾತ್ ಶಿಶುಪಾಲಸ್ತಥೈವ ಚ. ಇಲ್ಲಿ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಹಿರಣ್ಯಕಶಿಪು ಚರಮಕಾಲೇ ನೃಸಿಂಹದ್ವೇಷತಃ, ಆ ನರಸಿಂಹನಲ್ಲಿ ದ್ವೇಷ ಮಾಡಿದ. ಏನು ಮಾಡಿದ? ತಂ ವಿಕೃತತ್ವೇನ ಚಿಂತಯಿತ್ವ, ಅವನು ವಿಕೃತ ಅಂತ ಚಿಂತನೆ ಮಾಡಿ ಸ್ವಯಂ ವಿಕೃತ ಕೃತಿ ರಾವಣೋ ಭೂತ್ವ ತೇನ ರಕ್ಷೋರೂಪೇಣ ದುಃಖಮಗಾತ್. ಆ ರಾಕ್ಷಸ ರೂಪವನ್ನು ಪಡೆದು ಅದರಿಂದ ದುಃಖವನ್ನೇ ಪಡೆದ, ದ್ವೇಷದಿಂದ ದುಃಖವನ್ನೇ ಪಡೆಯುತ್ತಾರೆ. ಸ್ನೇಹದಿಂದ ಅವನು ಯಾವ ರೂಪವನ್ನು ಹೇಗೆ ಚಿಂತನೆ ಮಾಡಿರ್ತಾರೋ ಅಂಥ ರೂಪವನ್ನೇ ಪಡೆದು ಸಂತೋಷವನ್ನು ಪಡೆಯುತ್ತಾರೆ. ದೇವರನ್ನು ಸ್ನೇಹದಿಂದ ಚಿಂತನೆ ಮಾಡಿದ್ದಕ್ಕೆ ಸುಖಪ್ರಾಪ್ತಿ, ದ್ವೇಷದಿಂದ ಚಿಂತನೆ ಮಾಡಿದ್ದಕ್ಕೆ ದುಃಖಪ್ರಾಪ್ತಿ. ಇನ್ನು ಸಯೇವ ತತ್ರ ಜನ್ಮನಿ ರಾಮವಿದ್ವೇಷಾತ್ ಅಂತ್ಯಕಾಲೇ ತಂ ಸೌಮ್ಯ ರೂಪಂ ರಾಜಾನಂ ಸ್ಮರನ್. ಅವನೇ ರಾಮನ ರಾವಣನಾಗಿದ್ದಾಗ ರಾಮನ ದ್ವೇಷ ಮಾಡುತ್ತಾ ಅಂತ್ಯಕಾಲದಲ್ಲಿ ಸೌಮ್ಯ ರೂಪದಲ್ಲಿರತಕ್ಕಂಥ ರಾಜ ಅಂತ ಚಿಂತನೆ ಮಾಡಿ ಸ್ವಯಂ ಶಿಶುಪಾಲ ಸೌಮ್ಯ ರೂಪೋ ರಾಜ ಭೂತ್ವ ತಥಾ ದುಃಖಮೇವಾಗಾತ್. ಆ ರಾಮನನ್ನ ಸೌಮ್ಯ ರೂಪ ರಾಜ ಅಂತ ಚಿಂತನೆ ಮಾಡಿದ್ದ, ಆದರೆ ದ್ವೇಷ ಮಾಡಿದ್ದ ರಾವಣಾಸುರ. ಅದಕ್ಕೆ ತಾನೂ ಸೌಮ್ಯ ರೂಪದ ಶಿಶುಪಾಲ ರೂಪವನ್ನೇ ಮನುಷ್ಯನಂತೆ ಸೌಮ್ಯವಾಗಿರುವ ರೂಪತ್ತು ಧಾರಣೆ ಮಾಡಿದ್ದ, ದುಃಖವನ್ನೇ ಪಡೆದ. ತತಃ ಅಂತತಃ ಪರಂ ಕೃಷ್ಣಂ ಯಾತಃ ಪ್ರಾಪ್ತಶ್ಚ, ಕೊನೆಗೆ ದೇವರಲ್ಲಿ ದೇವರ ಸನ್ನಿಧಾನಕ್ಕೆ ಸೇರಿಕೊಂಡ. ಅಂದರೆ ಈ ಒಂದು ರೂಪಗಳೆಲ್ಲ ಬಿಟ್ಟು ಭಗವಂತನ ಸನ್ನಿಧಾನಕ್ಕೆ ಸೇರಿಕೊಂಡ. ಇನ್ನು ಮುಂತ ಹೇಳ್ತಾರೆ ನೈವಂ ಸ್ವರೂಪಾತ್ಮಕ ದ್ವೇಷವತಃ ತತ್ತತ್ಕಾಲೇ ದುಃಖ ಮಾತ್ರಂ ಪರಂ ಕಿಂತು ನಿತ್ಯ ದುಃಖಾತ್ಮಕಂ ತಮಃ ಏವ. ಅಲ್ಲಿ ಜಯ ಇನ್ನೊಬ್ಬ ದೈತ್ಯ ಸೇರಿಕೊಂಡಿದ್ದು, ಜಯ ಸ್ವರೂಪದಲ್ಲೇ ಭಕ್ತಿ ಇತ್ತು, ದೈತ್ಯನಿಗಿದ್ದಿಲ್ಲ. ಅದಕ್ಕೆ ಅಲ್ಲಿರುವ ಆ ಹಿರಣ್ಯಕಶಿಪು ರಾವಣ ಶಿಶುಪಾಲ ಮೊದಲಾದ ಆ ಶರೀರಗಳಲ್ಲಿರುವ ದ್ವೇಷ ಮಾಡಿದ, ದ್ವೇಷ ಮಾತ್ರವೇ ಮಾಡಿದಂಥ ದೈತ್ಯರಿಗೆ ದುರ್ಗತಿಯೇ ಆಯಿತು, ಅಂಧಂತಮಸ್ಸು ಆಯಿತು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಇದರಿಂದ ಏನು ನಮಗೆ ಹೇಳಿಕೊಡ್ತಾ ಇದ್ದಾರೆ? ಏತೇನ ಸ್ನೇಹಾದೇಹ ನಿಮಿತ್ತಾತ್ ಯತ್ರ ಯತ್ರ ಸ್ನೇಹ ದ್ವೇಷ ವಿಷಯೇ ದೇಹಿ ಸಕಲಂ ಏಕಾಗ್ರಂ ಮನೋ ಧಿಯಾ ಯತ್ನೇನ ಧಾರಯೇತ್ ತತ್ತ ಸಾರೂಪ್ಯ ಪ್ರಾಪ್ತಿ. ಅದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಏನದು ಅಂತ ಹೇಳ್ತಾ ಇದ್ದಾರೆ, ಪ್ರಾಣನಾಮಾನಂ ಭಗವಂತಂ ಭೂತಿ ಐಶ್ವರ್ಯ ರೂಪ ಇತಿ ದೇವಾಹ ಉಪಾಸಾಂ ಚಕ್ರಿರೆ ತತಸ್ತೆ ದೇವಾಹ ಬಭೂವು ಭೂತಿ ಮಾಪು. ಪ್ರಾಣನಾಮಕ ಪ್ರಾಣಾಂತರ್ಯಾಮಿ ಅಂದರೆ ವಾಯುದೇವರೊಳಗೆ ಪ್ರಾಣನಾಮಕನಾದ ಭಗವಂತನನ್ನ ಎಲ್ಲ ದೇವತೆಗಳಿಗೂ ಇವನು ಐಶ್ವರ್ಯವಂತ ಐಶ್ವರ್ಯವಂತ ಅಂತ ಚಿಂತನೆ ಮಾಡಿದರು. ಅದಕ್ಕೆ ಅವರು ಐಶ್ವರ್ಯವನ್ನು ಪಡೆದರು. ಹಾಗೆ ಆದ್ದರಿಂದ ಇದಾನೇಮಪಿ ಸುಪ್ತ ಸುಪ್ತಿಸ್ಥ ಜಾಗರನ್ ಮುಖ್ಯ ಪ್ರಾಣ ಭೂಹು ಭೂಹು ಇತ್ಯೇವ ಪ್ರಶ್ವಸತಿ ಶ್ವಾಸ ಜಪ ರೂಪ ಉಪಾಸನಾಂ ಕರೋತಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಅದಕ್ಕೆ ವಾಯುದೇವರು ದೇವರನ್ನು ಭೂಹು 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 ಅಂತ ಉಪಾಸನೆ ಮಾಡ್ತಾರೆ. ಗುಣಪೂರ್ಣ 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 ಐಶ್ವರ್ಯವಂತ ಐಶ್ವರ್ಯವಂತ ವಿಶೇಷವಾಗಿರತಕ್ಕಂಥ ವಾಯುದೇವರು ಗುಣಭರಿತರು ಐಶ್ವರ್ಯವಂತರೂ ಆಗಿದ್ದಾರೆ. ದೈತ್ಯರೆಲ್ಲ ಅಭೂಹು 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 ಅಂತ ಹೇಳಿದರೆ ವಾಯುದೇವರು ಅವರಲ್ಲಿದ್ದು ಆ ಥರ ಉಪಾಸನೆ ಮಾಡುತ್ತಾರೆ. ಅಭೂಹು ಅಂದರೆ ವಿಶೇಷವಾಗಿ ಪರಾಭೂತಿ ಇರತಕ್ಕಂಥವ ಪರಾಭವ ಇರುವವ ಪರಾಭವ ಇರುವವ ಇವನು ಸೋಲ್ತಾನೆ 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 ದೇವರನ್ನು ಚಿಂತನೆ ಮಾಡಿ ಸೋತು ಸೋತು ಹೋದರು ಅವರೆಲ್ಲ. ಇದು ಕೂಡ ಪ್ರಸಿದ್ಧವಾಗಿದೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಕೀಟ ಪೇಶಸ್ಕೃತಂ ಧ್ಯಾಯನ್ ಕೊಡ್ಯಂ ತೇನ ಪ್ರವೇಶಿತಃ ಯಾತಿ ತತ್ಸಾಮ್ಯತಾಂ ರಾಜನ್ ಪೂರ್ವರೂಪಂ ಸಸಂತ್ಯಜನ್. ತನ್ನ ಕೀಟರೂಪವನ್ನು ಬಿಟ್ಟು ವಿಶೇಷವಾಗಿರತಕ್ಕಂಥ ಚಿಟ್ಟೆಯ ರೂಪವನ್ನೇ ತಾನು ಪಡೆದು ಹೋಗಿಬಿಡುತ್ತೆ ಹುಳ. ಆ ಚಿಟ್ಟೆಯನ್ನೇ ಚಿಂತನೆ ಮಾಡಿ ಹಾಗೆ ಮನುಷ್ಯನಾದವ ಭಗವಂತನನ್ನು ಸದಾ ಚಿಂತನೆ ಮಾಡ್ತಾ ಬಂದದ್ದೇ ಆದರೆ ಸ್ನೇಹದಿಂದ ಕೂಡಿಕೊಂಡು ಚಿಂತನೆ ಮಾಡ್ತಾ ಬಂದದ್ದೇ ಆದರೆ ವಿಶೇಷವಾಗಿರತಕ್ಕಂಥ ಭಗವಂತನ ಸಾರೂಪ್ಯವನ್ನು ಪಡೀತಾ ಬರ್ತಾರೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಏನದು ಅಂದರೆ ಹೇಳ್ತಾರೆ, ಇಲ್ಲಿ ಭಗವಂತನ ರೂಪ ಎಂಥದ್ದು ಅಂಥ ರೂಪವನ್ನು ಮೋಕ್ಷದಲ್ಲಿ ಪಡೆಯುತ್ತಾರೆ. ಸಾರೂಪ್ಯ ಮೋಕ್ಷ ಅಂತಾರೆ. ಅವನಂತೆ ಎಲ್ಲರಿರ್ತಾರೆ. ಹೇಳಿದ್ದು ನೆನಪಿದೆಯಲ್ವ, ಸ್ವರೂಪ ಆಕಾರ ಬದಲಾಗಲ್ಲ. ಅಲ್ಲಿ ವಿಶೇಷವಾಗಿರತಕ್ಕಂಥ ಇನ್ನೊಂದು ದೇಹ ಪಡೆಯುತ್ತಾರೆ. ದೇವರಂತೆ ಇರುವ ದೇಹವನ್ನು ಪಡೆದು ಸಂತೋಷವಾಗಿ ಇರ್ತಾರೆ ಎಂಬುದು ತಾತ್ಪರ್ಯ. ಇವರ ಸ್ವರೂಪವೇ ದೇವರ ಸ್ವರೂಪದಂತೆ ಬದಲಾಗಿ ಬಿಡುತ್ತೆ. ಹಾಗಾದರೆ ಮೋಕ್ಷದಲ್ಲಿರುವಂಥ ಎಲ್ಲರೂ ಕೂಡ ದೇವರಂತೆ ಸ್ವರೂಪ ಬದಲಾಗಿ ಬಿಟ್ಟರೆ ಒಬ್ಬರನ್ನೊಬ್ಬರು ಗುರುತು ಹಿಡಿಲಿಕ್ಕಾಗಲ್ಲ. ಹೌದಲ್ಲ, ಆಗಲ್ಲ. ಅಲ್ಲಿ ಅಷ್ಟೇ ಅಲ್ಲ, ಅವರಿಗೆ ಸ್ವರೂಪತಃ ಶಕ್ತಿ ಇರುತ್ತೆ, ಎಲ್ಲರೂ ಗುರುತು ಹಿಡಿತಾರೆ, ಅದು ಬೇರೆ ವಿಷಯ. ಆದರೆ ಸ್ವರೂಪ ಬದಲು ಮಾಡಲಿಕ್ಕಾಗಲ್ಲ, ಅದನ್ನು ಆಕಾರವೇ ಬದಲು ಮಾಡಲಿಕ್ಕಾಗಲ್ಲ. ಭಗವಂತನ ಅನುಗ್ರಹದಿಂದ ಅವರಿಗೆ ವಿಶೇಷವಾದ ರೂಪ ಪ್ರಾಪ್ತಿ, ಮೇಲೆ ಇನ್ನೊಂದು ರೂಪ ಪ್ರಾಪ್ತಿ, ಸದೃಶವಾದಂಥ ರೂಪ ಪ್ರಾಪ್ತಿ ಆಗುತ್ತೆ. ಅದು ಸಾರೂಪ್ಯ ಮೋಕ್ಷ ಎಂಬುದನ್ನು ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಮುಂದದು ಹೇಳ್ತಾ ಇದ್ದಾರೆ, ಏವಂ ಗುರುಭ್ಯಃ ಏತೇಭ್ಯಃ ಯಶಾಮೇ ಶಿಕ್ಷಿತಾಮತಿ ಸ್ವಾತ್ಮೋಪಶಿಕ್ಷಿತಾಂ ಬುದ್ಧಿಂ ಶೃಣುಮೇ ವದತ ಪ್ರಭೋ. ಇಷ್ಟು ಹೇಳಿ ಆ ಅವಧೂತ ಉಪಸಂಹಾರ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಈ ಗುರುಗಳಿಂದ ನಾನು ಶಿಕ್ಷಾ ಪಡೆದೆ ಕೇಳ್ತಾ ಇದ್ದಾರೆ. ಸ್ವದೇ ಸ್ವಾತ್ उपशिक्षितां बुद्धिम् अन्द्रु स्वदेहः स्वस्य पञ्चविंशो गुरुः इति अभिप्रेत्य तस्मात् शिक्षितं प्रतिज्ञापूर्वकम् आह ಕೊನೆಗೆ ಹೇಳ್ತಾ ಇದ್ದಾರೆ ಇವೆಲ್ಲ ಗುರುಗಳು ಅಂದರು. ಹೇಳ್ತಾರೆ ಸ್ವಾತ್ಮೋಪಶಿಕ್ಷಿತಾಂ ಬುದ್ಧಿಂ. ಈ ಎಲ್ಲ ಕಡೆ ಕೂಡ ಸ್ವಾತ್ಮ ಬಿಂಬರೂಪಿ ಭಗವಂತನೇ ನಿಂತು ನನಗೆ ಹೇಳಿದ್ದು. ಏನು 24 ಜನ ಅಂತ ಹೇಳಿದ್ದೀನಿ, 24 ಗುರುಗಳು ಅಂತ, ಅವರೇ ಗುರುಗಳಲ್ಲ, ಅವರನ್ನು ತೋರಿಸಿ ನನ್ನೊಳಗಿರತಕ್ಕಂಥ ಸ್ವ ಆತ್ಮೋಪಶಿಕ್ಷಿತಾಂ ಬುದ್ಧಿಂ. ನನ್ನ ಆತ್ಮ, ನನ್ನ ಒಳಗಿರತಕ್ಕಂಥ ಭಗವಂತ ಉಪಶಿಕ್ಷಿತಾಂ, ಹತ್ತಿರ ಇದ್ದುಕೊಂಡು ಅದು ನೋಡು ಅಲ್ಲಿ ಹೀಗಿದೆ, ಇಲ್ಲಿ ಹೀಗಿದೆ, ಇಲ್ಲಿ ಹೀಗಿದೆ ಅಂತ ಶಿಕ್ಷಾ ಕೊಟ್ಟರಲ್ಲ, ಆ ಬುದ್ಧಿ ವಿಶೇಷವಾದ್ದು ಅಂತ ಹೇಳಿ ಮುಂದೆ ದೇಹವನ್ನು ಕುರಿತು ಹೇಳ್ತಾರೆ. ಇದು ಸರಿಯಾದ್ದು ನೋಡಿ, ಹೇಗೆ ಆಯಾ 24 ಸ್ಥಾನಗಳೇ ಗುರುಗಳು ಅಂತ ಹೇಳಿದರೆ ಭೂಮಿಯು ಗುರು ಅಂತ ಹೇಳಿದಂಗ ಆಗುತ್ತೆ. ಭೂಮಿ ಗುರುವಲ್ಲ, ಭೂಮಿಯನ್ನು ತೋರಿಸಿ ಭೂಮಿಯಲ್ಲಿರುವ ಗುಣವನ್ನು ಗ್ರಹಣ ಮಾಡಿಸಿ ಇಂಥ ಗುಣ ನೀನು ಬೆಳೆಸಿಕೋ ಅಂತ ಪಾಠ ಮಾಡಿದ್ಯಾರು? ಹೃದಯದಲ್ಲಿದ್ದ ಭಗವಂತ. ಮತ್ತೆ 24 ಗುರುಗಳು ಅಂತ ಯಾಕೆ ಒಬ್ಬರೇ ಸಾಕಲ್ವಾ ಅಂದರೆ ಹೇಳ್ತಾರೆ, ಇವನೇ ಅಲ್ಲಲ್ಲಲ್ಲಲ್ಲಿದ್ದುಕೊಂಡು ಅಲ್ಲಲ್ಲಿ ಆಯಾ ಗುಣಗಳನ್ನು ಪ್ರಕಟ ಮಾಡುತ್ತಾ ಅಲ್ಲಿದ್ದುಕೊಂಡು ಅಲ್ಲಿದ್ದುಕೊಂಡು ಈ ಭಗವಂತ ಈ ಗುಣಗಳನ್ನು ಹೊರಗೆ ಹಾಕ್ತಾ ಹೀಗಿದ್ದೇನೆ, ಇಂಥ ಕೆಲಸ ಮಾಡ್ತಾ ಇದ್ದೇನೆ ಹೀಗೆ ಅಂತ ಅಲ್ಲಿಂದ ಶಿಕ್ಷಾ ಕೊಟ್ಟ. ಇಲ್ಲಿದ್ದ ಸ್ವಾಮಿ ಅದನ್ನು ಗ್ರಹಣ ಮಾಡಿಸಿದ. ಒಟ್ಟಾರೆ 24 ರೂಪದ ಬಿಂಬರೂಪಿ ಭಗವಂತನಿಂದ ಪಡೆದ ಶಿಕ್ಷೆ ಇದು ಅಂತ ಯದುರಾಜನಿಗೆ ವಿಶೇಷವಾಗಿ ಅವಧೂತ ಹೇಳಿರತಕ್ಕಂಥ ಒಂದು ಪಾಠವನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ವಿಶೇಷವಾಗಿರತಕ್ಕಂಥದ್ದನ್ನೆಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ಅದನ್ನು ನಾವು ಬಿದಿಗೆ ದಿನದಲ್ಲಿ ನೋಡ, ಬಿದಿಗೆ ದಿನ ಪುನಃ ಪ್ರವಚನ ಶುರುವಾಗುತ್ತೆ. ಸಾಮಾನ್ಯವಾಗಿ ಚತುರ್ದಶಿ ಅಮಾವಾಸ್ಯ ಪಾಡ್ಯ ಪಾಠ ಇರಲ್ಲ, ಸಾಮಾನ್ಯ ವೇದ ಪಾಠ ಇರಲ್ಲ. ಆದರೆ ನಾನು ಎಲ್ಲವನ್ನ ನಿಲ್ಲಿಸಿದ್ದೆ ಯಾಕೆ ಅಂದರೆ ಎಲ್ಲರೂ ಅದನ್ನು ಮೆಲಕು ಹಾಕ್ತೀವಿ ಅಂತ ಪದೇ ಪದೇ ಹೇಳ್ತಾ ಇದ್ದೇನೆ. ಕೆಲವರು ಹೊಸವರು ಸೇರಿರ್ಬೋದು, ಹಳೆಯವರಿಗೆ ನಾನು ಹೇಳೋದು ಗೊತ್ತಿರುತ್ತೆ, ಕೆಲವರು ಹೊಸವರು ಸೇರ್ತಾ ಇದ್ದಾರೆ, ಹೇಳಿ ಮತ್ತು ಬರ್ತಾ ಇದ್ದಾರೆ, ಅವರಿಗೆ ಅನಿಸಬಹುದು ಪುನಃ ಯಾಕೆ ಈ 3 ದಿವಸ ನಿಲ್ಲಿಸುವ ಕಾರಣ ಏನು ಅಂದರೆ, ಹೇಳಿದ್ದನ್ನು ಮೆಲಕು ಹಾಕುವಂಥ ಅವಕಾಶ ನಾನು ಕೊಡಬೇಕು. ಇಲ್ಲದಿದ್ದರೆ ಹೇಳಿದ್ದು ದಿನಕ್ಕೆ 4 ತಾಸು ನಾನು ಪ್ರವಚನ ಮಾಡ್ತಾ ಇದ್ದರೆ ಹರಿಕಥಾಮೃತ ಸಾರ, ಭಾರತ, ಭಾಗವತ ಮತ್ತು ವಿಶೇಷ ವಿಷಯಗಳು, ರಾಯರ ಸ್ತೋತ್ರ, ಮುಂದೆ ಏನು ಬರುತ್ತಾ ವಿಷಯಗಳೆಲ್ಲ ಅವೆಲ್ಲವನ್ನ ಕೇಳತಾ ಇರುವಾಗ 4 ಗಂಟೆಗೆ ಕೂತವರು 8ಕ್ಕೆ ಕೇಳೋದು, ಕರೋನಾ ಇದೆ ಆದ್ದರಿಂದ ಮನೆಗೆ ಕೂತಿದ್ದೀರಾ, 4 ತಾಸು ಕೇಳಿದ್ದು ಧಾರಣೆ ಮಾಡದಿದ್ದರೆ ಹಾರಿ ಹೋಗುತ್ತೆ. ಅದಕ್ಕೆ 15 ದಿವಸಕ್ಕೆ ಒಮ್ಮೆ ಆಗಲಿ ಈ ಎಲ್ಲ ಸಬ್ಜೆಕ್ಟನ್ನು ಮೆಲಕು ಹಾಕಲಿಕ್ಕೆ ನಾನು ನಿಮಗೆ ಸಮಯ ಕೊಡದಿದ್ದರೆ, ಇದು ಹೀಗೇ ಮುಂದೆ ಹೋಗ್ತಾ ಇದ್ದರೆ ಹಿಂದಿಂದು ಹಿಂದಕ್ಕೆ ಮುಂದಿಂದು ಮುಂದಕ್ಕೆ ಅಂತ ಆಗಿಬಿಡುತ್ತೆ. ಅದರಿಂದ ನನ್ನ ಧರ್ಮವಾಗಿ 3 ದಿನಗಳ ಕಾಲ ಸಮಯವನ್ನು ನಾನು ಕೊಡ್ತಾ ಇದ್ದೇನೆ, ಇದರಲ್ಲಿ ನೀವು ಮೆಲಕು ಹಾಕಬಹುದು. ಬಿದಿಗೆ ದಿನ ಹರಿಕಥಾಮೃತ ಸಾರ ಪಾಠ, ನಂತರ 2 ಪ್ರವಚನಗಳು ಭಾರತ ಭಾಗವತ, ನಂತರ ವಿಶೇಷವಾಗಿ ನಾಳೆ ಬಿದಿಗೆಯಿಂದ ವೈಶಾಖ ಮಾಸ ಶ್ರೀನಿವಾಸ ಕಲ್ಯಾಣ ಆಗಬೇಕು, ಹಾಗೆ ರಾಘವೇಂದ್ರ ಸ್ತೋತ್ರವೂ ಆಗಬೇಕು. ಇವತ್ತು ಎಷ್ಟಾಗುತ್ತೋ ಅಷ್ಟು ರಾಘವೇಂದ್ರ ಸ್ತೋತ್ರ ಇವತ್ತಾಗುತ್ತೆ. ನಂತರ ಆ ಬಿದಿಗೆಯ ದಿವಸ ಭಾಗವತ ಆದ ಮೇಲೆ ಸ್ವಲ್ಪ ರಾಘವೇಂದ್ರ ಸ್ತೋತ್ರವನ್ನು ಹೇಳಿ ಶ್ರೀನಿವಾಸ ಕಲ್ಯಾಣ ಮುಂದುವರಿಸ್ತೇನೆ. ಆ ರೀತಿ ಮಾಡಿದರೆ ಒಂದು ಸ್ವಲ್ಪ ದಿವಸದಲ್ಲೇ ರಾಯರ ಸ್ತೋತ್ರ ಮುಗಿದೋಗುತ್ತೆ, ನಂತರ ಶ್ರೀನಿವಾಸ ಕಲ್ಯಾಣ ಮುಂದಕ್ಕೆ ಹೋಗುತ್ತೆ. ಪಾಡ್ಯ ದಿವಸ ಅವತ್ತು ಯಾವ ಪ್ರವಚನ ಪಾಠ ಯಾವುದೂ ಇರಲ್ಲ, ಎಲ್ಲರೂ ಮೆಲಕು ಹಾಕಲಿಕ್ಕೆ ಅನುಕೂಲ ಆಗಿರುತ್ತೆ. ಅವತ್ತು ಬೆಳಗ್ಗೆ ಮಾತ್ರ ಶ್ರೀನಿವಾಸ ಕಲ್ಯಾಣ ನಾನು ಚೂರು ಪಾರಾಯಣ ಮಾಡಿಕೊಂಡು ಶುರು ಮಾಡಿರ್ತೇನೆ. ಪ್ರವಚನ ಬೀದಿಗೆ ಸಂಜೆ ಇರುತ್ತೆ. ಶ್ರೀಕೃಷ್ಣ ಅಂತ.